ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ರಶ್ಮಿ ಅಮ್ಮೆಂಬಳ. ಈಗ ಕೇಳೋಣ ನಾಲ್ಕನೇ ಸಂಚಿಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಅಂದಹಾಗೆ ಈ ಹಿಂದಿನ ತರಗತಿಯಲ್ಲಿ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುವಂತಹ ಅಂಶಗಳ ಕುರಿತಾಗಿ ವಿವರಿಸ್ತಾ ಇದ್ದೆ. ಮುಖ್ಯವಾಗಿ ಸಾಮಾಜಿಕ ಪರಿವರ್ತನೆಯಲ್ಲಿ ಶಿಕ್ಷಣ ಯಾವ ರೀತಿ ಸಾಮಾಜಿಕ ಪರಿವರ್ತನೆಯ ಪ್ರಮುಖ ಅಂಶವಾಗಿ ಕೆಲಸ ಮಾಡುತ್ತದೆ, ಜೊತೆಗೆ ಕಾನೂನು ಎನ್ನುವಂತಹ ಒಂದು ವ್ಯವಸ್ಥೆ ಯಾವ ರೀತಿ ಸಾಮಾಜಿಕ ಪರಿವರ್ತನೆಗೆ ಪೂರಕವಾಗಿದೆ ಅನ್ನುವ ಅಂಶಗಳನ್ನು ತಿಳಿದುಕೊಂಡಿದ್ದೀರಿ. ಇಂದು ತಾಂತ್ರಿಕ ಅಂಶಗಳು ಯಾವ ರೀತಿ ಸಾಮಾಜಿಕ ಪರಿವರ್ತನೆಗೆ ಪೂರಕವಾಗಿವೆ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕಿದ್ದೀರಿ. ತಾಂತ್ರಿಕ ಅಂಶಗಳು ಅಂದಾಗ ಇದು ಮನುಷ್ಯನ ಕೆಲಸಗಳನ್ನು ಅಥವಾ ಚಟುವಟಿಕೆಗಳನ್ನು ಮತ್ತು ಸಾಧನಗಳನ್ನು ಒಳಗೊಂಡಿದ್ದು ಸಾಮಾಜಿಕ ಪರಿವರ್ತನೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಮನುಷ್ಯನು ಮಾಡುವಂತಹ ಕೆಲಸಗಳು ಏನಿದೆ ಅವುಗಳನ್ನು ಜೊತೆಗೆ ಸಾಧನಗಳನ್ನು, ಮಾನವ ನಿರ್ಮಿತ ಸಾಧನಗಳು ಏನಿದೆ ಅವುಗಳನ್ನು ಒಳಗೊಂಡಿದ್ದು ಸಾಮಾಜಿಕ ಪರಿವರ್ತನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಬಹುದು. ಮನುಷ್ಯನು ತನ್ನ ಹಲವಾರು ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಯಾವಾಗಲೂ ಹೋರಾಡ್ತಾ ಇರ್ತಾನೆ ಅನ್ನುವಂಥದ್ದು ತಾವು ಗಮನಿಸಿರುವಂತಹ ಸತ್ಯ ಅಲ್ವಾ? ಮಾನವರು ಏನ್ ಮಾಡ್ತಾರೆ, ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಶ್ರಮಿಸ್ತಾರೆ, ಜೊತೆಗೆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಯಾವಾಗಲೂ ಹೋರಾಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಇದೆಲ್ಲ ದಿನನಿತ್ಯ ನಡೆಯುತ್ತಾ ಇರುವಂಥದ್ದು. ಯಾಕೆ ನಾವು ಊಟ ಮಾಡ್ತೇವೆ, ಬದುಕಬೇಕು, ಹಸಿವಿಲ್ಲದೆ ಸಾಯಬಾರದು, ಅದಕ್ಕೆ ಪ್ರತಿ ಹೊತ್ತು ಕೂಡ ಊಟ ಮಾಡೋದಿದೆ, ಹೊಟ್ಟೆಗೆ ಏನನ್ನಾದರೂ ಆಹಾರವನ್ನು ಸ್ವೀಕರಿಸುವುದಿದೆ. ಯಾಕಂದ್ರೆ ನಾಳೆ ಬದುಕಬೇಕು ಅನ್ನುವಂತಹ ಒಂದು ಆಸೆ ಇದೆ ನಮ್ಮಲ್ಲಿ. ಅದೇ ರೀತಿ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಮತ್ತೆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಕೆಲವೊಂದು ವಸ್ತುಗಳ ಅಥವಾ ಸಾಧನಗಳ ಅಗತ್ಯವೂ ಕೂಡ ಇರ್ತದೆ. ಈ ರೀತಿ ಮನುಷ್ಯನ ಒಂದು ಅವಿಶ್ರಾಂತ ಹೋರಾಟದ ಫಲವಾಗಿ ತಾಂತ್ರಿಕತೆ ಹುಟ್ಟಿಕೊಂಡಿರುವಂಥದ್ದು. ತಾಂತ್ರಿಕತೆ ಹೇಗೆ ಹುಟ್ಟಿಕೊಂಡಿರುವಂಥದ್ದು, ಮನುಷ್ಯನಾದವನು ಈ ರೀತಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ, ಅದೇ ರೀತಿ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಹೊಸ ಸಾಧನೆಗೆ ತೊಡಗಿದ. ಅವನ ಈ ಒಂದು ಅವಿಶ್ರಾಂತ ಹೋರಾಟದ ಫಲ ಏನಿದೆ, ಏನನ್ನಾದರೂ ಸಾಧಿಸಬೇಕು, ಏನನ್ನಾದರೂ ಮಾಡಬೇಕು ಅನ್ನುವಂತಹ ಒಂದು ಛಲ ಏನಿದೆ, ಅದರಿಂದಾಗಿ ತಾಂತ್ರಿಕತೆ ಹುಟ್ಟಿಕೊಂಡಿರುವಂಥದ್ದು. ತಂತ್ರಜ್ಞಾನವು ನಾಗರಿಕತೆ ಮತ್ತು ವೈಜ್ಞಾನಿಕ ಸಾಧನೆಯ ಒಂದು ಕೊಡುಗೆ ಅಂತ ಹೇಳ್ಬೋದು. ತಂತ್ರಜ್ಞಾನದಿಂದಾಗಿ ನಾಗರಿಕತೆ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ವೈಜ್ಞಾನಿಕ ಒಂದು ಸಾಧನೆಯಾಗಿ ಹೊರಹೊಮ್ಮಿದೆ ಅನ್ನೋದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ತಾವೆಲ್ಲ ಕೇಳಬಹುದು, ತಂತ್ರಜ್ಞಾನ ಅಂದ್ರೆ ಏನು? ತಂತ್ರಜ್ಞಾನದ ಅರ್ಥವನ್ನು ಈಗ ನೋಡೋಣ. ಯಂತ್ರ ಮತ್ತು ತಾಂತ್ರಿಕ ವಿಧಾನಗಳ ಸುವ್ಯವಸ್ಥಿತವಾದ ಜ್ಞಾನವೇ ತಂತ್ರವಿಜ್ಞಾನ. ಯಂತ್ರ ಮತ್ತು ತಾಂತ್ರಿಕ ವಿಧಾನಗಳ ಸುವ್ಯವಸ್ಥಿತವಾದ ಜ್ಞಾನವೇ ತಂತ್ರವಿಜ್ಞಾನ. ಪ್ರಕೃತಿಯಲ್ಲಿ ಇರುವಂತಹ ರಹಸ್ಯಗಳ ಸಂಶೋಧನೆ ಮತ್ತು ಆ ಸಂಶೋಧನೆಗಳ ಜ್ಞಾನವನ್ನು ಮಾನವನ ಹಿತಕ್ಕಾಗಿ, ಅಂದರೆ ಮನುಷ್ಯನ ಒಳ್ಳೆಯದಕ್ಕಾಗಿ ಹಾಗೂ ಸಮಾಜದ ಕಲ್ಯಾಣಕ್ಕಾಗಿ ಬಳಸುವುದೇ ತಂತ್ರಜ್ಞಾನದ ಮುಖ್ಯ ಗುರಿ ಅಂತ ಹೇಳಬಹುದು. ತಂತ್ರಜ್ಞಾನ ಅನ್ನೋದನ್ನು ಯಾವ ರೀತಿ ತತ್ವಶಾಸ್ತ್ರಜ್ಞರು ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿದರೆ, ಯಂತ್ರ ಮತ್ತು ತಾಂತ್ರಿಕ ವಿಧಾನಗಳ ಸುವ್ಯವಸ್ಥಿತವಾದ ಜ್ಞಾನವೇ ತಂತ್ರಜ್ಞಾನ ಅಂತ ಹೇಳಿ. ಪ್ರಕೃತಿಯಲ್ಲಿರುವಂತಹ ಯಾವುದಾದರೂ ರಹಸ್ಯಗಳನ್ನು ಸಂಶೋಧನೆ ಮಾಡುವಂಥದ್ದು, ಜೊತೆಗೆ ಆ ಸಂಶೋಧನೆಗಳ ಜ್ಞಾನವನ್ನು ಮನುಷ್ಯರ ಅಥವಾ ಮಾನವರ ಹಿತಕ್ಕಾಗಿ, ಅಂದರೆ ಸಮಾಜದ ಒಂದು ಅಭಿವೃದ್ಧಿಗಾಗಿ ಬಳಸುವಂಥದ್ದು, ಅಂದರೆ ಮನುಷ್ಯನು ತನ್ನ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ, ತನ್ನ ಅಗತ್ಯಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಇಂತಹ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕಿರುವಂಥದ್ದು, ಅದೇ ತಂತ್ರಜ್ಞಾನದ ಮುಖ್ಯ ಗುರಿಯಾಗಿರುವುದು ಕೂಡ. ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಮನುಷ್ಯನ ಹಿತಕ್ಕಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಬಳಸ್ತಾ ಇರುವಂಥದ್ದು ತಂತ್ರಜ್ಞಾನದ ಮುಖ್ಯ ಗುರಿಯಾಗಿದೆ. ಎಡ್ವರ್ಡ್ ಡಿ ಬೋನೋ ಎನ್ನುವಂತಹ ತತ್ವಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅಂದರೆ, ತಂತ್ರಜ್ಞಾನವು ಜ್ಞಾನದ ಬಳಕೆಯಿಂದ ಮಾನವನಿಗೆ ಉಪಯುಕ್ತವಾಗಿರುವ ಯಾವುದಾದರೂ ವಸ್ತುಗಳನ್ನು ಉತ್ಪಾದಿಸುವಂತಹ ಪ್ರಕ್ರಿಯೆ. ಅಂದರೆ ತಂತ್ರಜ್ಞಾನವನ್ನು ಮಾಡಬೇಕಾದ್ರೆ ಜ್ಞಾನ ಇರಬೇಕಾಗ್ತದೆ ಮನುಷ್ಯನಿಗೆ. ಎಡ್ವರ್ಡ್ ಡಿ ಬೋನೋ ಅವರು ಹೇಳುವ ಪ್ರಕಾರ, ತಂತ್ರಜ್ಞಾನವು ಜ್ಞಾನದ ಬಳಕೆಯಿಂದ ಮಾನವನಿಗೆ ಉಪಯುಕ್ತವಾಗಿರುವಂತಹ ಯಾವುದಾದರೂ ವಸ್ತುಗಳನ್ನು ಉತ್ಪಾದಿಸುವಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದು. ಯಾಕೆ ಈ ತಂತ್ರಜ್ಞಾನ ಹುಟ್ಟುಕೊಂಡಿತು? ಮನುಷ್ಯನ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಮನುಷ್ಯನೇ ನಿರ್ಮಿಸಿರುವಂತದ್ದು ಇಂತಹ ಒಂದು ವ್ಯವಸ್ಥೆಯನ್ನ. ಹಾಗಾಗಿ ಜ್ಞಾನದ ಪರಿಣಾಮವಾಗಿ ಹುಟ್ಟುಕೊಂಡಿರುವಂತಹ ಈ ತಂತ್ರಜ್ಞಾನ ಸಮಾಜದ ಅಭಿವೃದ್ಧಿಗೆ ಅಥವಾ ಲೋಕ ಕಲ್ಯಾಣಕ್ಕಾಗಿ ಬಳಸಲಾಗ್ತಾ ಇದೆ. ಅದು ನಿಸರ್ಗದ ಶಕ್ತಿಯನ್ನು ಮಾನವನ ಅನುಕೂಲಕ್ಕಾಗಿ ಬಳಸುವ ಒಂದು ಕಲೆ. ತಂತ್ರಜ್ಞಾನ ಅಂದ್ರೆ ಬೇರೇನು ಅಲ್ಲ, ನಿಸರ್ಗದಲ್ಲೇ ಇರುವಂತಹ ಒಂದು ಶಕ್ತಿಯನ್ನು ಮನುಷ್ಯನ ಅನುಕೂಲಕ್ಕಾಗಿ ಬಳಸುವ ಅಂತಹ ಒಂದು ಕಲೆಯಾಗಿದೆ. ಮಾನವನ ಅಗತ್ಯಗಳಿಗಾಗಿ ವ್ಯವಸ್ಥಿತ ಜ್ಞಾನವನ್ನು ಉಪಕರಣಗಳ ಬಳಕೆ ಹಾಗೂ ಯಂತ್ರಗಳ ಚಾಲನೆ ಮೂಲಕ ಉಪಯೋಗಿಸುವುದನ್ನು ತಂತ್ರಜ್ಞಾನ ಅಂತ ಹೇಳಬಹುದು. ಇವೆಲ್ಲವನ್ನು ಕ್ರೋಢೀಕರಿಸಿ ತಂತ್ರಜ್ಞಾನ ಅಂದ್ರೆ ಏನು ಅಂತ ಹೇಳುದಾದ್ರೆ, ಮನುಷ್ಯನು ನಿರ್ಮಿಸಿರುವಂತಹ ಈ ಒಂದು ವ್ಯವಸ್ಥಿತ ಜ್ಞಾನವನ್ನು ಮಾಡಿರುವಂತಹ ಉಪಕರಣಗಳ ಬಳಕೆ ಏನಿದೆ ಹಾಗೂ ಯಂತ್ರಗಳ ಚಾಲನೆಗೆ ವ್ಯವಸ್ಥಿತ ಜ್ಞಾನವನ್ನು ಉಪಯೋಗಿಸುವುದಾಗಿದೆ. ಅದೇ ತಂತ್ರಜ್ಞಾನ. ಮನುಷ್ಯನ ಅಗತ್ಯಗಳಿಗಾಗಿ ವ್ಯವಸ್ಥಿತ ಜ್ಞಾನವನ್ನು ಉಪಕರಣಗಳ ಬಳಕೆ ಮತ್ತು ಯಂತ್ರಗಳ ಚಾಲನೆ ಮೂಲಕ ಉಪಯೋಗಿಸುವುದನ್ನು ತಂತ್ರಜ್ಞಾನ ಅಂತ ಹೇಳಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇವು ಒಟ್ಟಿಗೆ ಸಾಕ್ತವೆ. ಸಾಮಾನ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ಜೊತೆ ಜೊತೆಗೆ ಸಾಗುವಂಥವುಗಳು. ತಂತ್ರಜ್ಞಾನವು ಬದಲಾಗ್ತಾ ಹೋಗ್ತದೆ, ಅದೇ ರೀತಿ ಪ್ರಗತಿಯನ್ನು ಕಾಣ್ತಾ ಹೋಗ್ತದೆ. ತಂತ್ರಜ್ಞಾನದಲ್ಲಿ ಪ್ರಗತಿಯಾಗದ ಹಾಗೆ ಮಾನವನ ಸಾಮಾಜಿಕ ಜೀವನದಲ್ಲಿಯೂ ಕೂಡ ಹಲವಾರು ಏರಿಳಿತಗಳನ್ನು ನಾವು ಕಾಣ್ತೇವೆ. ಅಂದರೆ ಹಲವಾರು ರೀತಿಯ ಬದಲಾವಣೆಗಳನ್ನು ತಂತ್ರಜ್ಞಾನದ ಪ್ರಗತಿ ಆದ ಹೋದಂತೆಲ್ಲ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ತಂತ್ರಜ್ಞಾನದ ಪರಿಣಾಮವಾಗಿ ಉಪಕರಣಗಳನ್ನು ಮತ್ತು ಸಾಧನಗಳನ್ನು ಬಳಸುವಂತಹ ಪ್ರಯತ್ನದಲ್ಲಿ ಮಾನವ ಸಾಮಾಜಿಕ ಪರಿವರ್ತನೆಗೆ ಕಾರಣನಾಗ್ತಾನೆ. ತಂತ್ರಜ್ಞಾನದ ಪರಿಣಾಮವಾಗಿ ಹುಟ್ಟಿಕೊಂಡಿರುವಂತಹ ಸಾಮಗ್ರಿಗಳು ಏನಿದೆ ಅಥವಾ ಉಪಕರಣಗಳು ಏನಿದೆ ಅಥವಾ ಸಾಧನಗಳನ್ನು ಏನಿದೆ, ಆ ಸಾಧನಗಳನ್ನು ಬಳಸಿಕೊಂಡು ಮಾನವ ಸಾಮಾಜಿಕ ಪರಿವರ್ತನೆಗೆ ಕಾರಣನಾಗ್ತಾನೆ. ಈಗ ಉದಾಹರಣೆಗೆ ಮೊಬೈಲ್ ಬಳಕೆಯನ್ನೇ ಗಮನಿಸಿ. ತಂತ್ರಜ್ಞಾನದ ಪರಿಣಾಮವಾಗಿ ಹುಟ್ಟಿಕೊಂಡಿರುವಂತಹ ಸಾಧನ ಏನಿದೆ, ಮೊಬೈಲ್. ಆ ಮೊಬೈಲ್ ಬಳಕೆಯ ಪರಿಣಾಮವಾಗಿ ಈಗ ಅಂಗೈಯಲ್ಲಿ ನಾವು ಇಡೀ ವಿಶ್ವವನ್ನೇ ಜಾಲಾಡಬಹುದು, ಇಡೀ ವಿಶ್ವದ ಸುದ್ದಿಗಳನ್ನು ನಾವು ತಿಳ್ಕೊಳ್ಬಹುದು, ಇಡೀ ವಿಶ್ವದ ಪರಿಚಯವನ್ನು ಮಾಡಿಕೊಳ್ಬಹುದು. ಅಂತಹ ಒಂದು ಬದಲಾವಣೆ ಆಗಿದೆ. ಇದು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗ್ತದೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ. ತಂತ್ರಜ್ಞಾನದ ಸಾಮಾಜಿಕ ಪರಿಣಾಮಗಳು ಅತಿ ವ್ಯಾಪಕವಾಗಿಯೂ ಮತ್ತು ಗಂಭೀರವೂ ಆಗಿರುವಂಥದ್ದು, ಹೆಚ್ಚು ವ್ಯಾಪಕವಾಗಿದೆ ಮತ್ತು ಗಂಭೀರ ಸ್ವರೂಪದಕ್ಕಿವೆ. ಹೊಸ ಹೊಸ ಯಂತ್ರಗಳನ್ನು ಉಪಯೋಗಿಸುವಾಗ ಅವುಗಳಿಗೆ ಅನುಗುಣವಾಗಿ ಮನುಷ್ಯನು ಹೊಸ ಹೊಸ ಪರಿವರ್ತನೆಗಳನ್ನು ಎದುರಿಸಬೇಕಾಗ್ತದೆ. ಅಂದರೆ ಯಾವುದಾದರೂ ಹೊಸ ಆವಿಷ್ಕಾರಗಳನ್ನು ಮಾಡಿಕೊಂಡು ಹೊಸ ಯಂತ್ರಗಳನ್ನು ಉಪಯೋಗಿಸುವಾಗ ಅವುಗಳಿಗೆ ಸರಿಯಾಗಿ ಹೊಸ ಹೊಸ ಪರಿವರ್ತನೆಗಳನ್ನು ಕೂಡ ಮಾಡಬೇಕಾಗ್ತದೆ. ಕಾರ್ಲ್ ಮಾರ್ಕ್ಸ್ ಮತ್ತು ವೆಬ್ಲೆನ್ ಮೊದಲಾದವರ ಅಭಿಪ್ರಾಯದಲ್ಲಿ ಮಾನವನ ಸಾಮಾಜಿಕ ಸಂಬಂಧಗಳು ಏನಿವೆ ಮತ್ತು ಮಾನಸಿಕ ಗೊತ್ತುಗುರಿಗಳು ಕೂಡ ತಂತ್ರಜ್ಞಾನವನ್ನು ಅವಲಂಬಿಸಿ ಇರುತ್ತವೆ ಅಂತ ಹೇಳಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಮತ್ತು ವೆಬ್ಲೆನ್ ಅವರು ಮನುಷ್ಯನ ಸಾಮಾಜಿಕ ಸಂಬಂಧಗಳು ಮತ್ತು ಮಾನಸಿಕ ಗೊತ್ತುಗುರಿಗಳು ಕೂಡ ತಂತ್ರಜ್ಞಾನವನ್ನು ಅವಲಂಬಿಸಿದೆ ಅಂತ ಹೇಳಿದ್ದಾರೆ. ಅಮೆರಿಕದ ಸಮಾಜಶಾಸ್ತ್ರಜ್ಞನಾದ ವೆಬ್ಲೆನ್ನಂತೂ ತಾಂತ್ರಿಕ ವ್ಯವಸ್ಥೆಯೇ ಸಮಾಜದ ಸಕಲ ಬದಲಾವಣೆಗಳಿಗೂ ಮೂಲ ಕಾರಣ ಅಂತ ಹೇಳಿ ವಾದಿಸಿದ್ದಾರೆ. ಸಮಾಜದಲ್ಲಿ ಆಗುವಂತಹ ಪರಿವರ್ತನೆಗಳು ಏನಿವೆ, ಬದಲಾವಣೆಗಳು ಏನಿದೆ, ಅವುಗಳಿಗೆಲ್ಲ ತಂತ್ರಜ್ಞಾನದ ಪರಿಣಾಮವಾಗಿಯೇ ಆಗಿರುವಂಥದ್ದು, ತಂತ್ರಜ್ಞಾನದ ಪರಿಣಾಮವಾಗಿ ಆಗಿರುವಂಥದ್ದು ಎನ್ನುವುದನ್ನು ಹೇಳಿದ್ದಾರೆ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ತಾಂತ್ರಿಕ ವ್ಯವಸ್ಥೆಯಿಂದಾಗಿ ನಮ್ಮ ಸಮಾಜದಲ್ಲಿ ಬದಲಾವಣೆಗಳು ಆಗಿವೆ, ಅದೇ ಮೂಲ ಕಾರಣ ಅನ್ನೋದನ್ನು ಅಮೆರಿಕದ ಸಮಾಜಶಾಸ್ತ್ರಜ್ಞರಾದ ವೆಬ್ಲೆನ್ ಅವರು ಒತ್ತಿ ಹೇಳಿದ್ದಾರೆ. ಇನ್ನು ಸಾಮಾಜಿಕ ಪರಿವರ್ತನೆಯಲ್ಲಿ ಗಣನೀಯ ಪಾತ್ರ ವಹಿಸುವಂತಹ ತಾಂತ್ರಿಕ ಅಂಶಗಳು ಯಾವುವು ಅನ್ನೋದನ್ನು ಗಮನಿಸೋಣ. ಸಾಮಾಜಿಕ ಪರಿವರ್ತನೆಯಲ್ಲಿ ಗಣನೀಯ ಪಾತ್ರ ವಹಿಸುವಂತಹ ತಾಂತ್ರಿಕ ಅಂಶಗಳು ಯಾವುವು? ಮೊದಲನೆಯದಾಗಿ ಉದ್ದಿಮೆಗಳಲ್ಲಿ ಯಂತ್ರಗಳ ಬಳಕೆ. ಉದ್ದಿಮೆಗಳಲ್ಲಿ ಯಂತ್ರಗಳನ್ನ ಬಳಸುವಂತಹ ಪ್ರಕ್ರಿಯೆ ಏನಿದೆ ಅದು ಕೂಡ ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 18ನೆಯ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಆರಂಭವಾದಂತಹ ಔದ್ಯೋಗಿಕ ಕ್ರಾಂತಿ ಏನಿದೆ ಎಂದು ಸರ್ವ ವ್ಯಾಪಕವಾಗಿ ಹರಡಿರುವುದನ್ನು ನಾವು ನೋಡಿರಬಹುದು. ಜಗತ್ತಿನ ಹಲವಾರು ರಾಷ್ಟ್ರಗಳು ಔದ್ಯೋಗೀಕರಣದ ಸುಳಿಗೆ ಸಿಕ್ಕಿವೆ ಅಂತ ಹೇಳಬಹುದು. ಈಗ ಹಬೆಶಕ್ತಿ, ತೈಲಶಕ್ತಿ, ಅಣುಶಕ್ತಿ ಈ ಮುಂತಾದವುಗಳ ಬಗೆಗಿನ ತಂತ್ರಜ್ಞಾನ ಕೈಗಾರಿಕಾ ಕ್ರಾಂತಿಯನ್ನು ಹುಟ್ಟಿಸಿ ಎಲ್ಲೆಡೆ ಕಾರ್ಖಾನೆಗಳು ಹುಟ್ಟಿಕೊಳ್ಳುವಂತೆ ಮಾಡಿರುವುದನ್ನು ನೀವು ಕೂಡ ತಿಳ್ಕೊಂಡಿದ್ದೀರಿ. ಯಂತ್ರಚಾಲಿತ ಕಾರ್ಖಾನೆಗಳು ಇವತ್ತು ಉತ್ಪಾದನಾ ಕೇಂದ್ರಗಳಾಗಿದ್ದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬೃಹತ್ ಪ್ರಮಾಣದಲ್ಲಿ ತಯಾರಿಸುವುದು ಸಾಧ್ಯ ಆಗಿದೆ ಅಂತ ಹೇಳಬಹುದು. ಉದ್ದಿಮೆಗಳಲ್ಲಿ ಯಂತ್ರಗಳ ಬಳಕೆಯಿಂದಾಗಿ ಸಾಮಾಜಿಕ ಪರಿವರ್ತನೆ ಆಗಿದೆ. ಇದು ಪ್ರಮುಖವಾಗಿ ಕಂಡುಬರುವಂತಹ ಒಂದು ಅಂಶ. ಇಂಗ್ಲೆಂಡಿನಲ್ಲಿ ಯಾವಾಗ ಔದ್ಯೋಗಿಕ ಕ್ರಾಂತಿ ಆರಂಭವಾಯಿತೋ ಅದು ಇಂದು ಜಗತ್ತಿನ ಎಲ್ಲ ಮೂಲೆಗಳಲ್ಲೂ ಕೂಡ ಹರಡಿಕೊಂಡಿರುವುದನ್ನ, ಅಂದ್ರೆ ಸರ್ವ ವ್ಯಾಪಕವಾಗಿ ಇರುವುದನ್ನ ನಾವು ನೋಡಬಹುದು. ಇದರ ಪರಿಣಾಮವಾಗಿ ಹಲವಾರು ರಾಷ್ಟ್ರಗಳು ಔದ್ಯೋಗೀಕರಣದ ಸುಳಿಗೆ ಸಿಲುಕಿರುವುದನ್ನ ನಾವು ನೋಡಿರಬಹುದು. ಹಬೆಶಕ್ತಿ, ತೈಲಶಕ್ತಿ, ಅಣುಶಕ್ತಿಗಳ ಬಗೆಗಿನ ತಂತ್ರಜ್ಞಾನ ಏನಿದೆ, ಅದರ ಪರಿಣಾಮವಾಗಿ ಹುಟ್ಟಿಕೊಂಡಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ ಕಾರ್ಖಾನೆಗಳು ಕೂಡ ಅಲ್ಲಲ್ಲಿ ಹುಟ್ಟುವ ಹಾಗೆ ಆಗಿದೆ. ಯಂತ್ರಚಾಲಿತ ಕಾರ್ಖಾನೆಗಳು ಇಂದು ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಿವೆ ಅಂತ ಹೇಳಬಹುದು. ಯಂತ್ರಚಾಲಿತ ಕಾರ್ಖಾನೆಗಳು ಉತ್ಪಾದನಾ ಕೇಂದ್ರಗಳಾಗಿವೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬೃಹತ್ ಪ್ರಮಾಣದಲ್ಲಿ ತಯಾರಿಸುವುದಕ್ಕೆ ಇಂದು ಆ ಕಾರ್ಖಾನೆಗಳಲ್ಲಿ ಸಾಧ್ಯವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಂತ್ರಗಳ ಬಳಕೆ. ಉದ್ದಿಮೆಗಳಲ್ಲಿ ಬಳಸುವಂತಹ ಯಂತ್ರಗಳು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿರುವಂತದ್ದು. ಎರಡನೆಯದಾಗಿ ಸಂಪರ್ಕ ಸಾಧನಗಳ ಬೆಳವಣಿಗೆಯಿಂದ ಸಾಮಾಜಿಕ ಪರಿವರ್ತನೆ ಆಗಿರುವಂತದ್ದು. ಸಂಪರ್ಕ ಸಾಧನಗಳ ಬೆಳವಣಿಗೆ ಯಾವ ರೀತಿ? ಆಧುನಿಕ ಸಂಪರ್ಕ ಸಾಧನಗಳು ಏನಿವೆ? ಅಂಚೆ, ತಂತಿ, ದೂರದರ್ಶನ, ದೂರವಾಣಿ, ಬಾನುಲಿ, ವರ್ತಮಾನ ಪತ್ರಿಕೆಗಳು, ತಂತಿರಹಿತ ಸಂದೇಶ ವ್ಯವಸ್ಥೆ, ಅಂತರ್ಜಾಲ, ಚಲನಚಿತ್ರಗಳು ತಂತ್ರಜ್ಞಾನದ ಕೊಡುಗೆಗಳು ಅಂತ ಹೇಳಬಹುದು. ಇವುಗಳ ಮೂಲಕ ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವ ಜನರನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಂಪರ್ಕಿಸಬಹುದಾಗಿದೆ ಅಲ್ವೇ? ಈಗ ತಮಗೂ ಕೂಡ ತಿಳಿದಿದೆ ಇಂಟರ್ನೆಟ್ ಬಗೆಗೆ ಇರುವಂತಹ ಒಂದು ವ್ಯಾಮೋಹ ಜನರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಅಲ್ವಾ? ಈ ಒಂದು ಇಂಟರ್ನೆಟ್ನ ಬಳಕೆಯಿಂದ ಜಗತ್ತಿನ ಮೂಲೆ ಮೂಲೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಹಾಗೆ ಎಷ್ಟೋ ದೂರದಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ಇಂದು ಮನುಷ್ಯ ಸಂಪರ್ಕಿಸುವ ಹಾಗೆ ಆಗಿದೆ. ಇವೆಲ್ಲದರ ಪರಿಣಾಮ ಏನು? ಸಾಮಾಜಿಕ ಪರಿವರ್ತನೆ. ಸಂಪರ್ಕ ಸಾಧನಗಳಲ್ಲಿ ವಿಶೇಷ ರೀತಿಯ ಬೆಳವಣಿಗೆಗಳು ಆಗಿದೆ. ಆರಂಭ ಹಂತದಲ್ಲಿ ಅಂಚೆ ಮತ್ತು ತಂತಿ ವ್ಯವಸ್ಥೆ, ದೂರವಾಣಿ ಇವೆಲ್ಲವೂ ಕೂಡ ಇತ್ತು. ಈಗ ಇಂಟರ್ನೆಟ್, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರುವಂತದ್ದು, ಜೊತೆಗೆ ಅದಕ್ಕೆ ಇಂಟರ್ನೆಟ್ ಅಳವಡಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಇವೆಲ್ಲ ಸಾಕ್ತಾ ಇರುವಂತದ್ದು. ದೂರದರ್ಶನ, ಬಾನುಲಿ, ವರ್ತಮಾನ ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು ಏನಿದೆ ಇವುಗಳೆಲ್ಲ ಇಂದು ತಂತ್ರಜ್ಞಾನದ ಪರಿಣಾಮವಾಗಿ ಬೆಳಕಿಗೆ ಬಂದಿರುವಂತದ್ದು. ಸಂಪರ್ಕ ಸಾಧನಗಳಲ್ಲಿ ಆಗಿರುವಂತಹ ಬೆಳವಣಿಗೆ ತಂತ್ರಜ್ಞಾನದ ಪರಿಣಾಮವಾಗಿ ಆಗಿರುವಂತದ್ದು. ಇದು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿದೆ. ಮೂರನೆಯದಾಗಿ ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ ಕೂಡ ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ತಾಂತ್ರಿಕ ಅಂಶ ಅಂತ ಹೇಳಬಹುದು. ಸಾರಿಗೆ ವ್ಯವಸ್ಥೆಯಲ್ಲಿರುವಂತಹ ಬೆಳವಣಿಗೆ, ಮೊದಲೆಲ್ಲ ಸೈಕಲ್ಗಳನ್ನ ಜನರು ಬಳಸ್ತಾ ಇದ್ರು, ಟ್ರಕ್ಗಳನ್ನ ಬಳಸ್ತಾ ಇದ್ರು, ಈಗಲೂ ಬಳಸ್ತಾ ಇದ್ದಾರೆ. ಮೋಟಾರು ಬಂಡಿಗಳು ಬಂತು, ರೈಲು ಗಾಡಿ ಬಂತು, ಹಡಗು, ವಿಮಾನ, ಹೀಗೆ ಹೊಸ ಹೊಸ ಶೋಧನೆಗಳು ತಂತ್ರಜ್ಞಾನದ ಪರಿಣಾಮವಾಗಿ ಆಗ್ತಾನೆ ಇವೆ. ಇವುಗಳ ಸಹಾಯದಿಂದ ಜನರ ಪ್ರಯಾಣ ಮತ್ತು ವಸ್ತುಗಳ ಸಾಗಾಟ ಕೂಡ ಸುಲಭ ಆಗ್ತಾ ಇದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮೊದಲೆಲ್ಲ ಸೈಕಲ್ಗಳನ್ನ ಬಳಸ್ತಾ ಇದ್ದಂತ ಕಾಲ, ಆದ್ರೆ ಈಗ ಬಸ್ಸುಗಳಿವೆ, ಸಾಕಷ್ಟು ಬಸ್ಸುಗಳಿವೆ, ಮೋಟಾರು ಬಂಡಿಗಳು, ರೈಲು ಗಾಡಿಗಳು ಇವೆ, ಹಡಗು, ವಿಮಾನ ಮುಂತಾದ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇದ್ದು ಜನರು ಅವುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದಕ್ಕೆ ಬಳಸ್ತಾ ಇದ್ದಾರೆ. ಹಾಗೆಯೇ ವಸ್ತುಗಳ ಸಾಗಾಟ ಕೂಡ ಇದರಿಂದ ಸುಲಭ ಆಗಿದೆ. ಅಂದ್ರೆ ತಂತ್ರಜ್ಞಾನದ ಪರಿಣಾಮದಿಂದಾಗಿ ಈ ರೀತಿ ಸಾರಿಗೆ ವ್ಯವಸ್ಥೆಯಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ನಾಲ್ಕನೆಯದಾಗಿ ನವೀನ ಕೃಷಿ ವಿಧಾನಗಳ ಬೆಳವಣಿಗೆ. ಹೊಸ ರೀತಿಯ ಕೃಷಿ ವಿಧಾನಗಳ ಬೆಳವಣಿಗೆ ಕೂಡ ಸಾಮಾಜಿಕ ಪರಿವರ್ತನೆಯಲ್ಲಿ ಮುಖ್ಯ ಪಾತ್ರ ವಹಿಸುವಂತಹ ಒಂದು ತಾಂತ್ರಿಕ ಅಂಶ ಅಂತ ಹೇಳಬಹುದು. ತಂತ್ರಜ್ಞಾನವು ಕೃಷಿ ಕ್ಷೇತ್ರದಲ್ಲಿ ಕಾಲಿಟ್ಟದ್ದು. ವ್ಯವಸಾಯದ ಕೆಲಸಗಳಲ್ಲಿ ಯಂತ್ರಗಳನ್ನು ಬಳಸಲಾಗ್ತಾ ಇದೆ. ತಂತ್ರಜ್ಞಾನದ ಪರಿಣಾಮವಾಗಿ ಇಂದು ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ಕೂಡ ಆಗಿವೆ. ಹಲವಾರು ರೀತಿಯ ಯಂತ್ರಗಳನ್ನು ಕೃಷಿಗಾಗಿ ಬಳಸಲಾಗ್ತಾ ಇದೆ. ಭೂಮಿಯನ್ನು ಉಳುವುದು, ಬೀಜ ಬಿತ್ತುವುದಕ್ಕೆ, ಅದೇ ರೀತಿ ನಾಟಿ ಮಾಡುವುದಕ್ಕೆ, ಕಳೆ ಕೀಳುವುದಕ್ಕೆ, ಗೊಬ್ಬರ ಎರಚುವುದಕ್ಕೆ, ಕೊಯ್ಯುವಂಥದ್ದು, ಕಾಳುಗಳನ್ನು ಬೇರ್ಪಡಿಸುವಂಥದ್ದಕ್ಕೆ, ಔಷಧ ಸಿಂಪಡಿಸುವುದಕ್ಕೆ, ಹೀಗೆ ಒಂದೇ ಎರಡೇ ಹಲವಾರು ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಕೃಷಿಗಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇದ್ದೇವೆ. ಹೊಸ ಹೊಸ ಯಂತ್ರಗಳು ಕೂಡ ಆವಿಷ್ಕಾರವಾಗಿರುವುದನ್ನ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ಬಾವಿ ತೋಡ್ಲಿಕ್ಕೆ, ನೆಲವನ್ನು ಸಮಮಟ್ಟ ಮಾಡುವುದಕ್ಕೆ, ಕೃಷಿ ಸಂಬಂಧಿತ ಕಾರ್ಯಗಳನ್ನು ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಯಂತ್ರೋಪಕರಣಗಳನ್ನು ಬಳಸುವುದರಿಂದ ಹೆಚ್ಚು ಜನರಿಗೆ, ರೈತರಿಗೆ ಅನುಕೂಲ ಆಗ್ತಾ ಇರುವಂತದ್ದನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಹಲವಾರು ಜನರು ಮಾಡಬಹುದಾದಂತಹ ಕಾರ್ಯಗಳು ಏನಿದೆ ಅವುಗಳನ್ನು ಕೆಲವು ಗಂಟೆಗಳಲ್ಲಿ ಆ ಯಂತ್ರಗಳು ಮಾಡ್ತಾ ಇರುವುದನ್ನು ನಾವು ನೋಡಬಹುದು. ಈಗ ಕೃಷಿ ಕ್ಷೇತ್ರ ಅಂತ ಹೇಳಿದಾಗ ಹೊಲದಲ್ಲಿ ನಾವು ಉಳುವುದಕ್ಕೆ, ಬೀಜ ಬಿತ್ತುವುದಕ್ಕೆ, ನಾಟಿ ಮಾಡುವುದಕ್ಕೆ, ಕಳೆ ಕೀಳುವುದಕ್ಕೆ, ಗೊಬ್ಬರ ಎರಚುವುದಕ್ಕೆ, ಕೊಯ್ಯುವುದಕ್ಕೆ, ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಇದಕ್ಕೆಲ್ಲ ಯಂತ್ರಗಳು ಬಂದಿರುವುದನ್ನ ನಾವು ಗಮನಿಸಬಹುದಾಗಿದೆ. ಅಂದ್ರೆ ಅದರಿಂದಾಗಿ ಕೃಷಿಯನ್ನು ಮಾಡುವುದಕ್ಕೆ ಜನರ ಒಂದು ಸಂಖ್ಯೆ ಏನಿದೆ ಅಷ್ಟು ಪ್ರಮಾಣದ ಜನರು ಕೂಡ ಬೇಕಾಗಿಲ್ಲ. ಕೇವಲ ಕೆಲವೇ ಜನರು ಮಾತ್ರ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದುಕೊಂಡು ಹಲವಾರು ಜನ ಮಾಡ್ತಾ ಇದ್ದಂತಹ ಈ ಎಲ್ಲ ಕೆಲಸಗಳನ್ನು ಯಂತ್ರಗಳ ಮೂಲಕ ಮಾಡಿಸಬಹುದಾಗಿದೆ. ಆ ರೀತಿಯ ಒಂದು ಶೋಧನೆ ಆಗಿರುವಂತದ್ದು ಇದು ಕೃಷಿ ವಿಧಾನಗಳ ಬೆಳವಣಿಗೆಗೆ ಕಾರಣವಾಗಿದೆ. ಅದೇ ರೀತಿ ಉತ್ಪಾದನೆಗೂ ಕೂಡ, ದೇಶದ ಅಭಿವೃದ್ಧಿಗೆ ಇದು ಮುಖ್ಯ ಕಾರಣ. ಅಂದ್ರೆ ತಂತ್ರಜ್ಞಾನದ ಪರಿಣಾಮವಾಗಿ ಕೃಷಿ ವಿಧಾನಗಳ ಬೆಳವಣಿಗೆ ಆಗಿರುವಂತದ್ದು ಅನ್ನೋದನ್ನು ತಾವು ಅರ್ಥೈಸಿಕೊಂಡಿದ್ದೀರಿ ಅಂತ ಅಂದುಕೊಂಡಿದ್ದೇನೆ. ಇನ್ನು ಸಾಮಾಜಿಕ ವ್ಯವಸ್ಥೆಯ ಮೇಲೆ ತಂತ್ರಜ್ಞಾನದ ಪರಿಣಾಮಗಳು ಏನು ಅನ್ನೋದನ್ನು ನಾವು ನೋಡೋಣ. ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವ ತಾಂತ್ರಿಕತೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರ್ತಾ ಇದೆ. ಮಾತ್ರ ಅಲ್ಲ, ಅದು ಸಾಮಾಜಿಕ ಸಂಘಟನೆ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಮೌಲ್ಯಗಳ ಮೇಲೂ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಸಾಮಾಜಿಕ ಪರಿವರ್ತನೆಗೆ ತಾಂತ್ರಿಕತೆ ಕೂಡ ಕಾರಣ ಆಗ್ತಾ ಇರುವಂಥದ್ದು, ಹೆಚ್ಚು ಪ್ರಭಾವವನ್ನ ಬೀಳ್ತಾ ಇರುವಂಥದ್ದು. ಸಾಮಾಜಿಕ ಸಂಘಟನೆ ಆಗಿರಬಹುದು ಅಥವಾ ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಮೌಲ್ಯಗಳು ಏನಿದೆ ಅವುಗಳ ಮೇಲೂ ಕೂಡ ತಂತ್ರಜ್ಞಾನದ ಪರಿಣಾಮವಾಗಿ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸಬಹುದಾಗಿದೆ. ತಾಂತ್ರಿಕತೆಯ ಪ್ರಭಾವ ಮತ್ತು ಪರಿಣಾಮಗಳನ್ನು ನೋಡುವುದಾದ್ರೆ ಮುಖ್ಯವಾಗಿ ಒಂದನೆಯದಾಗಿ ಔದ್ಯೋಗೀಕರಣ ಮತ್ತು ಕಾರ್ಖಾನೆಗಳ ಆರಂಭವಾದದ್ದನ್ನು ಗಮನಿಸಬಹುದು. ತಂತ್ರಜ್ಞಾನದ ಪರಿಣಾಮವಾಗಿ ಔದ್ಯೋಗೀಕರಣ ಮತ್ತು ಕಾರ್ಖಾನೆಗಳ ಆರಂಭ. ಔದ್ಯೋಗೀಕರಣದ ಆರಂಭ ಮತ್ತು ತಂತ್ರಜ್ಞಾನದ ಬಳಕೆಯಿಂದಾಗಿ ಇಂದು ಎಲ್ಲಾ ಕಡೆ ಕಾರ್ಖಾನೆಗಳು ಹುಟ್ಟಿಕೊಂಡಿರುವಂಥದ್ದು, ಉತ್ಪಾದನಾ ಕೇಂದ್ರಗಳಾಗಿ ಕಾರ್ಖಾನೆಗಳು ಸ್ಥಾಪನೆಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಕುಟುಂಬ ಇಂದು ಉತ್ಪಾದನಾ ಕೇಂದ್ರವಾಗಿ ಉಳಿದಿಲ್ಲ, ಅದರ ಕಾರ್ಯವನ್ನು ಈಗ ಕಾರ್ಖಾನೆಗಳು ಮಾಡ್ತಾ ಇವೆ. ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿದ್ದವು. ಅಲ್ಲಿ ಇರುವಂತಹ ಹಲವಾರು ಮಂದಿ ಸೇರಿಕೊಂಡು ಕುಟುಂಬದ ಕೆಲಸಗಳು ಏನಿದೆ, ಉತ್ಪಾದನಾ ಚಟುವಟಿಕೆಗಳು ಏನಿದೆ ಅವುಗಳನ್ನು ಮಾಡ್ತಾ ಇದ್ರು. ಇಂದು ಕಾಲ ಬದಲಾಗಿದೆ, ತಂತ್ರಜ್ಞಾನಗಳು ಹೆಚ್ಚಾಗಿ ಬಳಕೆಯಾಗ್ತಾ ಇದ್ದು ಕಾರ್ಖಾನೆಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು. ಹಾಗಾಗಿ ಕಾರ್ಖಾನೆಗಳಲ್ಲಿಯೇ ಹಲವಾರು ರೀತಿಯ ಉತ್ಪಾದನಾ ಚಟುವಟಿಕೆಗಳು ನಡೆಯುತ್ತಾ ಇದೆ. ಇದು ಮನೆಯಿಂದ ಕಾರ್ಖಾನೆಗೆ ವಸ್ತು ಉತ್ಪಾದನಾ ಪ್ರಕ್ರಿಯೆ ಏನಿದೆ ಅದು ಇಂದು ಮನೆಯಿಂದ ಕಾರ್ಖಾನೆಗಳಿಗೆ ವರ್ಗಾವಣೆಯಾಗಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಕಾರ್ಖಾನೆಗಳಿಂದಾಗಿ ಉತ್ಪಾದನೆ ಹೆಚ್ಚಿದೆ ಅಂತ ಹೇಳಬಹುದು. ಯಂತ್ರಗಳು, ಹಲವಾರು ಜನ ಮಾಡ್ತಾ ಇದ್ದಂತಹ ಕೆಲಸಗಳನ್ನ ಇಂದು ಯಂತ್ರಗಳು ಮಾಡ್ತಾ ಇವೆ. ಇದರ ಪರಿಣಾಮವಾಗಿ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕೂಡ ಹೆಚ್ಚಾಗಿದೆ. ವಸ್ತುಗಳ ಗುಣಮಟ್ಟ ಉತ್ತಮಗೊಂಡಿದೆ, ಅದೇ ರೀತಿ ಉತ್ಪಾದನಾ ವೆಚ್ಚ ಕೂಡ ಕಡಿಮೆಯಾಗಿದೆ ಅಂತ ಹೇಳ್ಬಹುದು. ಯಾವ್ದಾದ್ರೂ ಒಂದು ಕೆಲಸವನ್ನು ಕೌಟುಂಬಿಕ ಪರಿಸರದಲ್ಲೇ ಮಾಡಬೇಕು ಅಂತ ಹೇಳಿದ್ರೆ, ಉತ್ಪಾದನಾ ಚಟುವಟಿಕೆಯನ್ನ ಮಾಡಬೇಕು ಅಂತ ಅಂದ್ರೆ ಆಗ ಹಲವಾರು ಜನರ ಅಗತ್ಯ ಇರ್ತದೆ. ಆದ್ರೆ ಯಂತ್ರಗಳ ಪರಿಣಾಮದಿಂದಾಗಿ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಆಗಿದ್ದು ಮಾತ್ರ ಅಲ್ಲದೆ ವಸ್ತುಗಳ ಗುಣಮಟ್ಟ ಕೂಡ ಉತ್ತಮಗೊಂಡಿರುವುದನ್ನು ನಾವು ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಉತ್ಪಾದನಾ ವೆಚ್ಚ ಕೂಡ, ಅಂದ್ರೆ ಕಡಿಮೆ ಬಂಡವಾಳವನ್ನು ಬಳಸಿ ನಾವು ಕಾರ್ಖಾನೆಗಳಲ್ಲಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಬಹುದಾಗಿದೆ. ಉತ್ಪಾದನೆಯ ಸಂಪೂರ್ಣ ಪ್ರಕ್ರಿಯೆ ಇಂದು ಯಾಂತ್ರೀಕೃತವಾಗಿದೆ. ಇದರ ಪರಿಣಾಮವಾಗಿ ಹಿಂದಿನ ಕುಶಲ ಕಲೆಗಳು ಏನಿದೆ ಮತ್ತು ಸಾಂಪ್ರದಾಯಿಕ ಗೃಹ ಕೈಗಾರಿಕೆಗಳು ಅಂತ ನಾವು ಏನು ಹೇಳ್ತಾ ಇದ್ದೆವು ಅವುಗಳೆಲ್ಲವೂ ಮೂಲೆ ಗುಂಪಾಗಿರುವುದನ್ನ ಗಮನಿಸಬಹುದು. ಹಿಂದಿನ ಕರಕುಶಲ ಕಲೆಗಳು ಮಡಿಕೆ ತಯಾರಿಯಿಂದ ಹಿಡಿದು ಪ್ರಮುಖವಾದಂತಹ ಗೃಹ ಕೈಗಾರಿಕೆಗಳು ಏನಿದೆ ಅವುಗಳೆಲ್ಲವೂ ಇಂದು ಮೂಲೆ ಗುಂಪಾಗಿದೆ. ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಿದ್ದಾವೆ. ಕಾರ್ಖಾನೆಗಳು ಹುಟ್ಟಿಕೊಂಡ ನಂತರ ಉದ್ಯೋಗವನ್ನು ಅರಸಿಕೊಂಡು ಕಾರ್ಖಾನೆಗಳಿಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರಿಂದ ಔದ್ಯೋಗಿಕ ಸ್ಥಳಗಳತ್ತ ಉದ್ಯೋಗಗಳನ್ನು ಹುಡುಕಿಕೊಂಡು ಬರುವವರ ಸಂಖ್ಯೆ ಹೆಚ್ಚತೊಡಗಿದೆ. ಔದ್ಯೋಗಿಕ ಸ್ಥಳಗಳತ್ತ ಉದ್ಯೋಗವನ್ನು ಅರಸಿಕೊಂಡು ಬರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾವುದರಿಂದಾಗಿ ಕಾರ್ಖಾನೆಗಳು ಹೆಚ್ಚಾಗಿ ಆರಂಭವಾಗಿದ್ದರಿಂದ. ಕಾರ್ಖಾನೆಗಳು ಆರಂಭವಾಗಲಿಕ್ಕೆ ಕಾರಣ ತಂತ್ರಜ್ಞಾನವೇ ಮುಖ್ಯ ಕಾರಣ ಅಂತ ಹೇಳಬಹುದು. ಕೈಗಾರಿಕೀಕರಣದ ಪ್ರಕ್ರಿಯೆ ಕೂಡ ಈ ಕಾರ್ಖಾನೆಗಳ ಹೆಚ್ಚಳದಿಂದಾಗಿ ಭರದಿಂದ ಸಾಗ್ತಾ ಇರುವುದನ್ನ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ತಂತ್ರಜ್ಞಾನದ ಫಲಶೃತಿಯಾಗಿ ಕೈಗಾರೀಕರಣದಿಂದ ಕೇವಲ ಆರ್ಥಿಕ ರಂಗದಲ್ಲಿ ಮಾತ್ರ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಮಹತ್ವದ ಪರಿವರ್ತನೆಗಳು ಆಗ್ತಾ ಇರುವುದನ್ನ ನಾವು ನೋಡಬಹುದು. ಆರ್ಥಿಕ ರಂಗ ಮಾತ್ರ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಕೈಗಾರಿಕೀಕರಣದಿಂದ ಮಹತ್ತರವಾದ ಬದಲಾವಣೆಗಳು ಆಗ್ತಾ ಇದೆ. ಅದೇ ರೀತಿ ನಗರಗಳ ಬೆಳವಣಿಗೆಗೆ, ಹೊಸ ರಾಜಕೀಯ ಹಾಗೂ ಆರ್ಥಿಕ ಸಿದ್ಧಾಂತಗಳ ಜಾರಿಗೆ, ಮೌಲ್ಯಗಳ ಬದಲಾವಣೆ ಇವೆಲ್ಲವೂ ಕೂಡ ಕೈಗಾರಿಕೀಕರಣದ ಪ್ರತ್ಯಕ್ಷ ಹಾಗೂ ಪರೋಕ್ಷ ಪರಿಣಾಮಗಳು ಅಂತ ಹೇಳ್ಬೋದು. ಕೈಗಾರಿಕೀಕರಣದಿಂದಾಗಿ ನಮ್ಮ ಜನರ ಸಾಮಾಜಿಕ ಮೌಲ್ಯಗಳಲ್ಲಿ ಬದಲಾವಣೆಯಾಗಿದೆ. ಅದೇ ರೀತಿ ಆರ್ಥಿಕ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ, ಹೊಸ ರಾಜಕೀಯ ಆರ್ಥಿಕ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಜೊತೆಗೆ ನಗರಗಳು ಭರದಿಂದ ಬೆಳೆಯುತ್ತಾ ಇದೆ, ಕಾರ್ಖಾನೆಗಳು ಅಲ್ಲಲ್ಲಿ ಹುಟ್ಟಿಕೊಳ್ತಾ ಇದೆ, ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಆಗಿದೆ. ಆದರೆ ಅದರ ಜೊತೆಗೆ ವಸ್ತುಗಳ ಗುಣಮಟ್ಟ ಕೂಡ ಉತ್ತಮಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಈ ರೀತಿ ತಂತ್ರಜ್ಞಾನ ಪರಿಣಾಮ ಬೀರಿದೆ ಅಂತ ಹೇಳ್ಬಹುದು. ಎರಡನೆಯದಾಗಿ ಸಾಮಾಜಿಕ ವ್ಯವಸ್ಥೆಯ ಮೇಲೆ ತಂತ್ರಜ್ಞಾನದ ಪರಿಣಾಮ ಏನಂತ ಹೇಳಿದರೆ ನಗರೀಕರಣ. ಔದ್ಯೋಗಿಕ ಕ್ರಾಂತಿ ಮತ್ತು ಕೈಗಾರಿಕೀಕರಣದ ಪರಿಣಾಮವಾಗಿ ನಗರದ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಔದ್ಯೋಗಿಕ ಕ್ರಾಂತಿಯ ಒಂದು ಕಾರಣದಿಂದಾಗಿ, ಅದೇ ರೀತಿ ಕೈಗಾರಿಕೀಕರಣದ ಪರಿಣಾಮವಾಗಿ ನಗರದ ಬೆಳವಣಿಗೆ ಕೂಡ ಆಗ್ತಾ ಇದೆ. ಹಳೆಯ ನಗರಗಳು ಗಾತ್ರದಲ್ಲಿ ಬೆಳೆಯುತ್ತಾ ಇವೆ. ಮೊದಲಿದ್ದಂತಹ ಬೆಂಗಳೂರು ಈಗ ಸಂಪೂರ್ಣ ಬದಲಾಗಿದೆ. ಕಾರಣ ಅಲ್ಲಲ್ಲಿ ಕಾರ್ಖಾನೆಗಳು ಹುಟ್ಟಿಕೊಂಡಿರುವಂತದ್ದು, ಜನರು ವಲಸೆ ಬರಲಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರಿನಂತಹ ಮಹಾನಗರದ ಕಡೆಗೆ. ಔದ್ಯೋಗಿಕ ಪರಿಸರ ನಿರ್ಮಾಣ ಆಗಿದೆ. ಹಳೆಯ ನಗರ ಈಗ ಗಾತ್ರದಲ್ಲಿ ಬೆಳೀತಾ ಇರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಹೊಸ ಹೊಸ ನಗರಗಳು ಕೂಡ ಹುಟ್ಟಿಕೊಳ್ತಾ ಇವೆ. ಕಾರ್ಖಾನೆಗಳಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿದ್ದರಿಂದ ಅವುಗಳ ಉಪಯೋಗವನ್ನು ಪಡೆಯುವುದಕ್ಕೆ ಜನರು ಹಳ್ಳಿಗಳಿಂದ ನಗರಗಳ ಕಡೆಗೆ ಧಾವಿಸತೊಡಗಿದ್ದಾರೆ. ಅಂದರೆ ಉದ್ಯೋಗವನ್ನು ಅರಸಿಕೊಂಡು ಬರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನಗರೀಕರಣ ಭರದಿಂದ ಸಾಗ್ತಾ ಇದೆ ಅಂತ ಹೇಳಬಹುದು. ಇದರಿಂದ ನಗರಗಳಲ್ಲಿ ಜನಸಂಖ್ಯೆಯ ಏರಿಕೆ ಕೂಡ ಆಗಿದೆ. ಕೇವಲ ಉದ್ಯೋಗದ ಒಂದು ಕ್ರಾಂತಿ ಮಾತ್ರ ಆಗಿದ್ದು ಮಾತ್ರ ಅಲ್ಲದೆ ನಗರಗಳಲ್ಲಿ ಜನಸಂಖ್ಯೆ ಕೂಡ ಏರಿಕೆಯಾಗಿದ್ದು, ಹಳ್ಳಿಗಳಲ್ಲಿ ಅದರ ಇಳಿಕೆ ಆರಂಭವಾಗಿದೆ. ಅಂದರೆ ಜನರ ಸಂಖ್ಯೆ ಏನಿದೆ ಅದು ಹಳ್ಳಿಗಳಲ್ಲಿ ಇಳಿಕೆಯಾಗಿ ನಗರಗಳಲ್ಲಿ ಏರಿಕೆ ಆಗ್ತಾ ಇದೆ. ಹಲವು ನಗರಗಳಲ್ಲಿ ಈಗ ಔದ್ಯೋಗಿಕ ನಗರಗಳು ಅಂತಲೇ ಕೂಡ ಹೆಸರಾಗಿರುವುದನ್ನು ನೋಡಬಹುದು. ಹಲವು ನಗರಗಳು, ದೇಶದ ಪ್ರಮುಖ ನಗರಗಳು ಏನಿದೆ ಅವುಗಳೆಲ್ಲ ಔದ್ಯೋಗಿಕ ನಗರಗಳು ಅಂತಲೇ ಕೂಡ ಹೆಸರಾಗಿರುವುದನ್ನು ನಾವು ಗಮನಿಸಬಹುದು. ಜೊತೆಗೆ ನಗರಗಳ ಈ ರೀತಿಯ ಒಂದು ಶೀಘ್ರ ಬೆಳವಣಿಗೆ ಏನಿದೆ ಅದರ ಪ್ರಕ್ರಿಯೆಯೇ ನಗರೀಕರಣ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ನಗರ ಶೀಘ್ರಗತಿಯಲ್ಲಿ ಬೆಳೀತಾ ಇದೆ. ತಂತ್ರಜ್ಞಾನದ ಪರಿಣಾಮವಾಗಿ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ನಗರೀಕರಣವಾಗಿದೆ. ಹಲವು ನಗರಗಳು ಈ ರೀತಿ ಶೀಘ್ರವಾಗಿ ಬೆಳವಣಿಗೆ ಆಗ್ತಾ ಇವೆ. ಈ ಒಂದು ಪ್ರಕ್ರಿಯೆಯನ್ನು ನಗರೀಕರಣ ಅಂತ ಹೇಳ್ಬೋದು. ಕೈಗಾರಿಕೆಗಳಿಗೆ ಅಗತ್ಯವಾದ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆ, ಅದೇ ರೀತಿ ಮಾರುಕಟ್ಟೆ ಸೌಲಭ್ಯಗಳು ನಗರಗಳಲ್ಲಿ ಅಧಿಕವಾಗಿರುವುದರಿಂದ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳು ನಗರಗಳಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಗಮನಿಸಬಹುದು. ಹೇಗೆ? ನಗರಗಳಲ್ಲಿ ಮಾರುಕಟ್ಟೆಯ ಸೌಲಭ್ಯ ಚೆನ್ನಾಗಿದೆ. ಸಾರಿಗೆ ವ್ಯವಸ್ಥೆ ಹಳ್ಳಿಗೆ ಹೋಲಿಸಿದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಜೊತೆಗೆ ಕೈಗಾರಿಕೆಗಳಿಗೆ ಬೇಕಾದಂತಹ ಅಗತ್ಯವಾದ ಸಂಪರ್ಕ ಏನಿದೆ ಆ ಸಂಪರ್ಕ ಕೂಡ ನಗರಗಳಲ್ಲಿ ಅಡೆತಡೆ ಇಲ್ಲದೆ ಇದೆ. ಅಂದಾಗ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳು ನಗರಗಳಲ್ಲಿ ಕೇಂದ್ರೀಕೃತವಾಗಿರುವುದು ಸಾಮಾನ್ಯ. ಇದರಿಂದ ನಗರಗಳು ಮತ್ತಷ್ಟು ಬೆಳೆಯಲು ಆಸ್ಪದ ನೀಡಿದಂತಾಗಿದೆ. ಅಂದರೆ ಕಾರ್ಖಾನೆಗಳು ಹೆಚ್ಚು ಹುಟ್ಟಿಕೊಂಡ ಪರಿಣಾಮವಾಗಿ, ಕೈಗಾರಿಕೆಗಳು ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುವುದರ ಪರಿಣಾಮವಾಗಿ ನಗರಗಳು ಮತ್ತಷ್ಟು ಬೆಳೆಯಲಿಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಅನಿಯಂತ್ರಿತ ಜನಪ್ರವಾಹದಿಂದ ತುಂಬಿ ತುಳುಕ್ತಾ ಇರುವಂತಹ ನಗರಗಳು ಹಲವಾರು ಸಮಸ್ಯೆಗಳ ಆಗರ ಕೂಡ ಆಗಿದೆ. ಕೇವಲ ಅಭಿವೃದ್ಧಿಯ ದೃಷ್ಟಿಯಿಂದ ಮಾತ್ರ ನಾವು ಹೇಳಿದ್ರೆ ಸಾಲದು. ಅಭಿವೃದ್ಧಿಯ ಜೊತೆಗೆ ಹಲವಾರು ಸಮಸ್ಯೆಗಳು ಕೂಡ ನಗರೀಕರಣದ ಪರಿಣಾಮವಾಗಿ ಸಂಭವಿಸ್ತಾ ಇರುವುದನ್ನು ನಾವು ಇಂದು ನಗರಗಳಲ್ಲಿ ಗಮನಿಸಬಹುದಾಗಿದೆ. ಸಾಮಾಜಿಕ ವ್ಯವಸ್ಥೆಯ ಮೇಲೆ ತಂತ್ರಜ್ಞಾನದ ಪರಿಣಾಮವಾಗಿ ಆಧುನೀಕರಣ ಆಗಿರೋದು ಹೇಗೆ ಅನ್ನೋದನ್ನು ನೋಡೋಣ. ಮೂರನೇ ಅಂಶ ಆಧುನೀಕರಣ. ತಾಂತ್ರೀಕರಣ, ಕೈಗಾರೀಕರಣ ಮತ್ತು ನಗರೀಕರಣಗಳ ಪ್ರಕ್ರಿಯೆಗಳು ಏನಿದೆ, ಆಧುನೀಕರಣದ ಪ್ರಕ್ರಿಯೆಗೆ ಕಾರಣವಾದವುಗಳು. ನಗರಗಳು ಬೆಳೆದಂತೆಲ್ಲ ನಗರೀಕರಣ ಆಗಿರುವಂತದ್ದು ತಾಂತ್ರೀಕರಣ, ಅದೇ ರೀತಿ ಕೈಗಾರಿಕೀಕರಣ, ಇವುಗಳೆಲ್ಲದರ ಪರಿಣಾಮವಾಗಿ ಆಧುನೀಕರಣದ ಪ್ರಕ್ರಿಯೆ ಹುಟ್ಟಿಕೊಂಡಿದೆ. ಈ ಆಧುನೀಕರಣವು ಜೀವಿತಕ್ಕೆ ಸಂಬಂಧಪಟ್ಟ ಮೌಲ್ಯ ಸೂಚಕವಾದಂತಹ ಒಂದು ಪದ. ಆಧುನೀಕರಣ ಎನ್ನುವಂಥದ್ದು ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟ ಮೌಲ್ಯೀಕರಣದ ಒಂದು ಪದ ಅಂತ ಹೇಳ್ಬೋದು. ಡೇನಿಯಲ್ ಲರ್ನರ್ ಎಂಬ ಮಾನವ ಶಾಸ್ತ್ರಜ್ಞ ಮಧ್ಯ ಪ್ರಾಚ್ಯ ಸಮಾಜಗಳ ಅಧ್ಯಯನದಲ್ಲಿ ಆಧುನೀಕರಣ ಎಂಬ ಪಾರಿಭಾಷಿಕ ಪದವನ್ನು ಉಪಯೋಗಿಸಿದ್ದಾನೆ. ಈ ಆಧುನೀಕರಣ ಮಾಡರ್ನೈಸೇಷನ್ ಎನ್ನುವಂತಹ ಒಂದು ಪದ ಏನಿದೆ ಅದನ್ನು ಉಪಯೋಗಿಸಿದ್ದು ಡೇನಿಯಲ್ ಲರ್ನರ್ ಎಂಬ ಮಾನವ ಶಾಸ್ತ್ರಜ್ಞ. ಇವನು ಮಧ್ಯಪ್ರಾಚ್ಯದವನು. ಮಧ್ಯಪ್ರಾಚ್ಯದ ಸಮಾಜಗಳ ಅಧ್ಯಯನದಲ್ಲಿ ಈ ಡೇನಿಯಲ್ ಲರ್ನರ್ ಆಧುನೀಕರಣ ಎಂಬ ಪಾರಿಭಾಷಿಕ ಪದವನ್ನು ಉಪಯೋಗಿಸಿದ್ದಾನೆ. ಆಧುನೀಕರಣವು ವಸ್ತು ಪ್ರಾಧಾನ್ಯ ದೃಷ್ಟಿಯನ್ನು ಹೊಂದಿರುತ್ತದೆ. ಸಾಮಾಜಿಕ ಸಂಘ ಸಂಸ್ಥೆಗಳು ಮಾತ್ರ ಅಲ್ಲದೆ ವೈಯಕ್ತಿಕ ಆಧಾರದ ಮೇಲೆ ಸಮಾಜವನ್ನು ಪರಿಗಣಿಸುವ ಮನ ಪ್ರವೃತ್ತಿಯನ್ನು ಕೂಡ ಅದು ಹೊಂದಿದೆ ಅಂತ ಹೇಳಬಹುದು. ಯಾವುದು ಆಧುನೀಕರಣ? ವಸ್ತು ಪ್ರಾಧಾನ್ಯ ದೃಷ್ಟಿಯನ್ನು ಹೊಂದಿರುವುದು ಮಾತ್ರ ಅಲ್ಲ, ಸಾರ್ವಜನಿಕ ಸಂಘ ಸಂಸ್ಥೆಗಳು ವೈಯಕ್ತಿಕ ಆಧಾರದ ಮೇಲೆ ಸಮಾಜವನ್ನು ಪರಿಗಣಿಸುವ ಮನ ಪ್ರವೃತ್ತಿಯನ್ನು ಕೂಡ ಅದು ಹೊಂದಿದೆ. ವೈಜ್ಞಾನಿಕ ಪ್ರಗತಿ ಹಾಗೂ ಮಾನವನ ಹಿತ ಸಾಧನೆ ಅದರ ಪ್ರಮುಖವಾದಂತಹ ಒಂದು ಗುರಿಯಾಗಿದೆ. ಆಧುನೀಕರಣದ ಪ್ರಮುಖವಾದಂತಹ ಗುರಿ ಏನಂತಂದ್ರೆ ವೈಜ್ಞಾನಿಕ ಪ್ರಗತಿ, ಅದರ ಜೊತೆಗೆ ಮಾನವನ ಹಿತ ಸಾಧನೆ. ನಾಗರಿಕತೆಯ ಬೆಳವಣಿಗೆಗೆ ಅವಕಾಶ ನೀಡಿ ಅಕ್ಷರ ಜ್ಞಾನ, ಹಣ ಸಂಪಾದನೆ, ಸುಸಂಸ್ಕೃತ ಜೀವನ ಮೊದಲಾದವುಗಳಿಗೆ ಅದು ಅವಕಾಶ ಕಲ್ಪಿಸ್ತಾ ಇದೆ. ನಗರೀಕರಣ ಆಧುನೀಕರಣದಿಂದಾಗಿ ನಾಗರಿಕತೆಯ ಬೆಳವಣಿಗೆ ಅವಕಾಶ ಸಿಕ್ಕಿದೆ. ಇದರ ಪರಿಣಾಮವಾಗಿ ಏನಾಗಿದೆ, ಅಕ್ಷರ ಜ್ಞಾನ ಲಭಿಸ್ತಾ ಇದೆ ಹೆಚ್ಚಿನ ಜನರಿಗೆ, ಹಣ ಸಂಪಾದನೆ ಆಗ್ತಾ ಇದೆ, ಸುಸಂಸ್ಕೃತ ಜೀವನಕ್ಕೆ ಅವಕಾಶ ಇದೆ ಈ ಆಧುನೀಕರಣದಿಂದಾಗಿ. ಆಧುನಿಕ ವ್ಯಕ್ತಿ ಅಂತ ಕರೆಸಿಕೊಳ್ಬೇಕಾದ್ರೆ ಮೂಢನಂಬಿಕೆಗಳನ್ನು ಬದಿಗೊತ್ತಿ ಘಟನೆಗಳ ಕಾರಣ ಪರಿಣಾಮಗಳನ್ನು ವಿವೇಚಿಸಿ ಸಾಧಕ ಬಾಧಕಗಳನ್ನು ವಿಮರ್ಶಿಸಿ ತೀರ್ಮಾನ ಕೈಗೊಳ್ಳುವವನಾಗಿರ್ತಾನೆ. ಇದಕ್ಕೂ ಕೂಡ ತಂತ್ರಜ್ಞಾನ ಕಾರಣ ಅಂತ ಹೇಳಬಹುದು. ತಂತ್ರಜ್ಞಾನದ ಪರಿಣಾಮವಾಗಿ ಅಥವಾ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪರಿಣಾಮವಾಗಿ ವ್ಯಕ್ತಿಗಳು ಇಂದು ಆಧುನಿಕ ವ್ಯಕ್ತಿಗಳಾಗಿ ಬದಲಾವಣೆ ಹೊಂದ್ತಾ ಇದ್ದಾರೆ. ಮೂಢನಂಬಿಕೆಗಳನ್ನು ಬದಿಗಿರಿಸಿ ಅದರ ಕಾರಣ ಪರಿಣಾಮಗಳನ್ನು ವಿವೇಚಿಸಿಕೊಂಡು ಸಾಧಕ ಬಾಧಕಗಳು ಏನಿದೆ ಅಂತ ಹೇಳಿ ವಿಮರ್ಶಿಸಿ ಯಾವುದ ಒಂದು ಮೌಲ್ಯವನ್ನ ಅಥವಾ ಆಚಾರವನ್ನ ಇಂದು ಒಬ್ಬ ವ್ಯಕ್ತಿ ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಆಧುನಿಕ ವ್ಯಕ್ತಿಯಾಗಿ ಅವನು ಬದಲಾಗ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ, ಮಾನವನ ಶಕ್ತಿಯ ಮೇಲೆ ವಿಶ್ವಾಸ ಇಟ್ಟು ಪರಿಶ್ರಮಿಸುವವನಾಗಿದ್ದಾನೆ ಇಂದು ಆಧುನೀಕರಣದ ಪರಿಣಾಮವಾಗಿ ಮನುಷ್ಯ. ಮನುಷ್ಯನ ಶಕ್ತಿಯ ಮೇಲೆ ವಿಶ್ವಾಸ ಇಟ್ಟು ಪರಿಶ್ರಮದಿಂದ ಕೆಲಸ ಮಾಡುವ ಹಾಗೆ ಆಗಿದ್ದಾನೆ. ಇದು ಸಾಮಾಜಿಕ ವ್ಯವಸ್ಥೆಯ ಮೇಲೆ ತಂತ್ರಜ್ಞಾನದ ಪ್ರಮುಖವಾದಂತಹ ಒಂದು ಪರಿಣಾಮ ಅಂತ ಹೇಳಬಹುದು. ನಾಲ್ಕನೆಯದಾಗಿ, ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಬೆಳವಣಿಗೆಯಿಂದ ಸಾಮಾಜಿಕ ಪರಿಣಾಮ ಆಗ್ತಾ ಇರುವಂತದ್ದು. ಯಾವ ರೀತಿ? ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಬೆಳವಣಿಗೆಯಾಗಿದೆ ಅಂತ ಹೇಳಿದ್ರೆ ತಂತ್ರಜ್ಞಾನದ ಪರಿಣಾಮವಾಗಿಯೇ ಆಗಿರುವಂತದ್ದು. ತಂತ್ರಜ್ಞಾನದಿಂದ ಸಾರಿಗೆ ಮತ್ತು ಸಂಪರ್ಕ ಸಾಧನಗಳು ತೀವ್ರಗತಿಯಲ್ಲಿ ಬೆಳೀತಾ ಇದ್ದು ಅನೇಕ ಪರಿಣಾಮಗಳಿಗೆ ಕಾರಣ ಆಗಿದೆ. ಜನರ ಪ್ರಯಾಣ ಮತ್ತು ವಸ್ತುಗಳ ಸಾಗಣೆ ಹಿಂದಿನ ಕಾಲಕ್ಕಿಂತ ಇಂದು ಹೆಚ್ಚು ಅನುಕೂಲಕರವಾಗಿದೆ. ಈಗಿನ ದಿನಗಳಲ್ಲಿ ಹೆಚ್ಚು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡಬೇಕಾದ್ರೆ ಅಥವಾ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕಾದ್ರೆ ತಂತ್ರಜ್ಞಾನದ ಪರಿಣಾಮವಾಗಿ ಸಾರಿಗೆ ಸಂಪರ್ಕ ಸಾಧನಗಳು ಕೂಡ ಹುಟ್ಟಿಕೊಂಡಿದ್ದು ಅವುಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ಬಳಸ್ತಾ ಇದ್ದಾನೆ. ಜೊತೆಗೆ ಅದರಿಂದ ಹೆಚ್ಚು ಅನುಕೂಲತೆಯನ್ನು ಕೂಡ ಪಡೀತಾ ಇದ್ದಾನೆ. ಇದರಿಂದಾಗಿ ವ್ಯಾಪಾರೋದ್ಯಮಗಳು ತ್ವರಿತವಾಗಿ ಬೆಳೀತಾ ಇವೆ. ವ್ಯಾಪಾರ ಅದೇ ರೀತಿ ಉದ್ದಿಮೆಗಳು ತ್ವರಿತವಾಗಿ ಬೆಳೀತಾ ಇರುವುದನ್ನು ನಾವು ನೋಡಬಹುದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಕಷ್ಟವಿಲ್ಲದೆ ಇಂದು ವ್ಯಾಪಾರ ನಡೆಸುವುದು ಸಾಧ್ಯ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಸುಲಭ ಆಗಿದೆ ತಂತ್ರಜ್ಞಾನದಿಂದಾಗಿ ಅಂತ ಹೇಳಬಹುದು. ಜನರ ಸಂಪರ್ಕ ಕೂಡ ಸುಲಭ ಆಗಿರುವುದನ್ನು ನಾವು ಗಮನಿಸಬಹುದು. ವರ್ತಮಾನ ಪತ್ರಿಕೆಗಳು, ಬಾನುಲಿ ಆಗಿರಬಹುದು, ದೂರದರ್ಶನ, ದೂರವಾಣಿಯ ಮೂಲಕ ಸಂದೇಶಗಳನ್ನು, ಸುದ್ದಿಗಳನ್ನು ಬಹುದೂರದವರೆಗೆ ಹರಡುವುದು ಕೂಡ ಸಾಧ್ಯ ಆಗಿದೆ. ದೇಶ ವಿದೇಶಗಳ ಜನರ ಸಂಪರ್ಕ ಕೂಡ ಆಗಿದೆ. ಪರಸ್ಪರ ತಪ್ಪು ತಿಳುವಳಿಕೆಗಳು ದೂರವಾಗಲು, ಪೂರ್ವಾಗ್ರಹಗಳು ಮಾಯವಾಗಲು ಸಾಧ್ಯವಾಗಿದೆ. ಇದರಿಂದ ಸಾಂಸ್ಕೃತಿಕ ಪ್ರಚಾರಕ್ಕೆ ಹೊಸ ಆಯಾಮ ದೊರೆತಂತಾಗಿದೆ. ಇವು ಆಗಿದ್ದು ತಂತ್ರಜ್ಞಾನದ ಪರಿಣಾಮವಾಗಿ. ತಂತ್ರಜ್ಞಾನದ ಪರಿಣಾಮವಾಗಿ ದೇಶ ದೇಶಗಳ ಜನರ ಸಂಪರ್ಕ ಆಗಿದೆ. ಪರಸ್ಪರ ತಪ್ಪು ತಿಳುವಳಿಕೆಗಳು ಅಥವಾ ಪೂರ್ವಾಗ್ರಹಗಳು ಏನಿದೆ ಅದು ದೂರವಾಗಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದಾಗಿ ಸಾಂಸ್ಕೃತಿಕ ಪ್ರಸರಣಕ್ಕೆ ಹೊಸ ಆಯಾಮ ಸಿಕ್ಕಿದೆ ತಂತ್ರಜ್ಞಾನದಿಂದಾಗಿ ಅನ್ನುವಂಥದ್ದನ್ನು ನೀವು ಅರ್ಥೈಸಿಕೊಳ್ಳಬೇಕು ವಿದ್ಯಾರ್ಥಿಗಳೇ.
ವಿದ್ಯಾರ್ಥಿಗಳೇ, ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಪರಿಣಾಮಗಳು ಈ ಕುರಿತಾಗಿ ವಿವರಿಸ್ತಾ ಇದ್ದೇನೆ. ಮುಂದಿನ ಪ್ರಮುಖವಾದಂತ ಅಂಶ ಅಂತಂದ್ರೆ ಆರ್ಥಿಕ ವ್ಯವಸ್ಥೆಯ ರೂಪಾಂತರ ಮತ್ತು ಹೊಸ ಸಾಮಾಜಿಕ ವರ್ಗಗಳ ವಿಕಾಸವಾದದ್ದು. ಇದು ತಂತ್ರಜ್ಞಾನದ ಪರಿಣಾಮವಾಗಿ ಆರ್ಥಿಕ ವ್ಯವಸ್ಥೆಯ ರೂಪಾಂತರವಾದದ್ದು ಮತ್ತು ಹೊಸ ಸಾಮಾಜಿಕ ವರ್ಗಗಳ ವಿಕಾಸವಾದದ್ದು. ಕುಟುಂಬದಿಂದ ಕಾರ್ಖಾನೆಗೆ ಉತ್ಪಾದನಾ ವ್ಯವಸ್ಥೆ ಬದಲಾದಂತೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯೂ ಕೂಡ ಉದ್ಯಮ ಪ್ರಧಾನ ಅರ್ಥವ್ಯವಸ್ಥೆಗೆ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತು ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಭೂಮಿಯ ಒಡೆತನಕ್ಕಿಂತಲೂ ಉತ್ಪಾದನಾ ಸಾಧನಗಳ ಅರ್ಥಾತ್ ಕಾರ್ಖಾನೆಗಳ ಒಡೆತನವು ಹೆಚ್ಚು ಪ್ರಾಧಾನ್ಯವೆನಿಸತೊಡಗಿತು ಮತ್ತು ಜನಪ್ರಿಯವೆನಿಸಿತು. ಅರ್ಥವ್ಯವಸ್ಥೆಯಲ್ಲಾದ ಈ ರೂಪಾಂತರದಿಂದ ಔದ್ಯಮಿಕ ಸಮಾಜಗಳಲ್ಲಿ ಬಂಡವಾಳದಾರರ ವರ್ಗ ಹಾಗೂ ಶ್ರಮಜೀವಿಗಳ ವರ್ಗ ಎನ್ನುವಂತಹ ಎರಡು ಸಾಮಾಜಿಕ ವರ್ಗಗಳು ಅಸ್ತಿತ್ವಕ್ಕೆ ಬಂದದ್ದನ್ನು ನಾವು ಕಾಣಬಹುದಾಗಿದೆ. ಈ ಎರಡು ವರ್ಗಗಳ ನಡುವಿನ ನಿರಂತರ ಸಂಘರ್ಷಗಳು ನಗರ ಜೀವನವನ್ನು ಮತ್ತಷ್ಟು ಅನಿಶ್ಚಿತತೆ ಹಾಗೂ ಅಸುರಕ್ಷಿತತೆಗಳ ಗೋಜಲುಗಳನ್ನಾಗಿಸಿವೆ. ಅಂದ್ರೆ ಆರ್ಥಿಕ ವ್ಯವಸ್ಥೆಯ ರೂಪಾಂತರವಾದದ್ದು ತಂತ್ರಜ್ಞಾನದ ಪರಿಣಾಮದಿಂದ, ಹೊಸ ಸಾಮಾಜಿಕ ವರ್ಗಗಳ ವಿಕಾಸವಾದದ್ದು ಕೂಡ ತಂತ್ರಜ್ಞಾನದ ಪರಿಣಾಮದಿಂದ ಅನ್ನೋದನ್ನು ತಾವು ಅರ್ಥೈಸಿಕೊಳ್ಳಿ. ಅಂದ್ರೆ ಮೊದಲೆಲ್ಲ ಕುಟುಂಬದಲ್ಲಿದ್ದಂತಹ ಜನರೇ ಕರಕುಶಲ ಕಲೆಗಳನ್ನು ಬಲ್ಲವರಾಗಿದ್ದರು, ಜೊತೆಗೆ ವಸ್ತುಗಳನ್ನು ಕುಟುಂಬದಲ್ಲೇ ತಯಾರಿ ಮಾಡ್ತಾ ಇದ್ರು. ಆದರೆ ಕುಟುಂಬದಿಂದ ಈ ಒಂದು ಉತ್ಪಾದನಾ ವ್ಯವಸ್ಥೆ ಏನಿದೆ ಅದು ಕಾರ್ಖಾನೆಗೆ ವರ್ಗಾವಣೆ ಆದಂತೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಕೂಡ ಬದಲಾಯಿತು. ಕೃಷಿ ಪ್ರಧಾನ ಕುಟುಂಬಗಳೆಲ್ಲವೂ ಕೂಡ ನಶಿಸ್ತಾ ಬಂದವು. ಅದು ಅಲ್ಲಿನ ಕೆಲಸಗಾರರಾಗಿರಬಹುದು ಅಥವಾ ಕುಟುಂಬದಲ್ಲಿದ್ದಂತಹ ಜನರು ನಗರ ಪ್ರದೇಶಗಳಿಗೆ ಅಂದ್ರೆ ಕಾರ್ಖಾನೆಗಳಿಗೆ ಕೆಲಸವನ್ನು ಮಾಡುವುದಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಕೃಷಿ ಪ್ರಧಾನವಾಗಿದ್ದಂತಹ ಒಂದು ಕುಟುಂಬ ಅದರಿಂದ ಬದಲಾಗಿ ಉದ್ಯಮ ಪ್ರಧಾನ ಅರ್ಥವ್ಯವಸ್ಥೆಗೆ ಅಂದರೆ ಬಂಡವಾಳ ಶಾಹಿ ಅರ್ಥವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತು. ಬಂಡವಾಳವನ್ನು ಹೂಡಿ ನಗರ ಪ್ರದೇಶಗಳಲ್ಲಿ ಕಾರ್ಖಾನೆಗಳನ್ನು ತೆರೆದು ಅಲ್ಲಿ ಉತ್ಪಾದನಾ ಘಟಕವನ್ನು ಆರಂಭ ಮಾಡುವಂತಹ ಸನ್ನಿವೇಶಗಳು ಕೂಡ ಎದುರಾಗ್ತಾ ಇರುವುದನ್ನ ನಾವು ಗಮನಿಸಬಹುದಾಗಿದೆ. ಇದು ತಂತ್ರಜ್ಞಾನದ ಪರಿಣಾಮವಾಗಿ ಆದಂತಹ ಒಂದು ಬದಲಾವಣೆ ಅಂತ ಹೇಳಬಹುದು. ಭೂಮಿಯ ಒಡೆತನಕ್ಕಿಂತಲೂ ಉತ್ಪಾದನಾ ಸಾಧನಗಳ ಅಂದ್ರೆ ಕಾರ್ಖಾನೆಗಳ ಒಡೆತನವು ಹೆಚ್ಚು ಮುಖ್ಯ ಅಂತ ಅನಿಸತೊಡಗಿದ್ದು ಇದಕ್ಕಾಗಿ. ಹಳ್ಳಿಗಳಲ್ಲಿ ಮೊದಲೆಲ್ಲ ಏನಾಗಿತ್ತು, ಭೂಮಿಯ ಒಡೆತನ ಇದ್ರೆ ಅಂದ್ರೆ ಸಾಕಷ್ಟು ಭೂಮಿ ಇದ್ರೆ ಅವರೇ ಒಡೆಯರು, ಅವರು ಧನಿಕರು ಅನ್ನುವಂತಹ ಒಂದು ಪಟ್ಟ ಇತ್ತು. ಅದರ ಬದಲಾಗಿ ಈಗ ಕಾರ್ಖಾನೆಗಳತ್ತ ಉದ್ಯಮ ಪ್ರಧಾನ ಅರ್ಥವ್ಯವಸ್ಥೆ ಬಂದ ಮೇಲೆ, ಉತ್ಪಾದನಾ ಸಾಧನಗಳು ಕಾರ್ಖಾನೆಗಳಲ್ಲಿ ಆರಂಭ ಆದ ಮೇಲೆ ಕಾರ್ಖಾನೆಗಳ ಒಡೆತನ ಹೆಚ್ಚು ಪ್ರಧಾನ, ಹೆಚ್ಚು ಮುಖ್ಯ ಅಂತ ಅನಿಸತೊಡಗಿತ್ತು. ಅದೇ ರೀತಿ ಈ ಕಾರ್ಖಾನೆಗಳ ಒಡೆತನ ಕೂಡ ದೊಡ್ಡ ಜನಪ್ರಿಯತೆಯನ್ನ ತಂದಿತು ಅಂತ ಹೇಳಬಹುದು. ಈ ರೀತಿ ಅರ್ಥವ್ಯವಸ್ಥೆಯಲ್ಲಾದಂತಹ ರೂಪಾಂತರ ಏನಿದೆ, ಔದ್ಯಮಿಕ ಸಮಾಜಗಳಲ್ಲಿ ಬಂಡವಾಳದಾರರ ವರ್ಗ ಹಾಗೂ ಶ್ರಮಜೀವಿಗಳ ವರ್ಗ ಎನ್ನುವಂತಹ ಎರಡು ಸಾಮಾಜಿಕ ವರ್ಗಗಳು ಅಸ್ತಿತ್ವಕ್ಕೆ ಬಂದದ್ದು. ಅಂದ್ರೆ ತಂತ್ರಜ್ಞಾನದ ಪರಿಣಾಮವಾಗಿ ಸಾಮಾಜಿಕ ವರ್ಗಗಳ ವಿಕಾಸವಾಗಿದೆ. ಯಾವುದು ಆ ಸಾಮಾಜಿಕ ವರ್ಗಗಳು? ಔದ್ಯಮಿಕ ಸಮಾಜಗಳಲ್ಲಿ ಬಂಡವಾಳದಾರರ ವರ್ಗ ಹಾಗೂ ಶ್ರಮಜೀವಿಗಳ ವರ್ಗ. ಬಂಡವಾಳ ಹೂಡಿ ಕಾರ್ಖಾನೆಗಳ ಒಡೆತನವನ್ನು ಮಾಡುವಂತಹ ಒಂದು ವರ್ಗ, ಅದೇ ರೀತಿ ಆ ಕಾರ್ಖಾನೆಗಳಲ್ಲಿ ಶ್ರಮಜೀವಿಗಳಾಗಿ ಕೆಲಸ ಮಾಡುವಂತಹವರ ಒಂದು ವರ್ಗ ಹುಟ್ಟಿಕೊಂಡದ್ದನ್ನು ನಾವು ತಂತ್ರಜ್ಞಾನದ ಪರಿಣಾಮವಾಗಿ ಗಮನಿಸಬಹುದು. ಜೊತೆಗೆ ಈ ಎರಡು ವರ್ಗಗಳು ಹುಟ್ಟಿಕೊಂಡ ಮೇಲೆ, ಅಂದರೆ ಬಂಡವಾಳದಾರರ ವರ್ಗ ಹಾಗೂ ಶ್ರಮಜೀವಿಗಳ ವರ್ಗ ಏನಿದೆ, ಇವುಗಳು ಹುಟ್ಟಿಕೊಂಡ ಮೇಲೆ ನಿರಂತರವಾಗಿ ಸಂಘರ್ಷಗಳು ಕೂಡ ಆಗ್ತಾ ಹೋಗಿವೆ. ಅಂದರೆ ಪರಸ್ಪರ ಸ್ಪರ್ಧೆಗಳು ಆರಂಭವಾಯಿತು, ಆನಂತರ ಪರಸ್ಪರ ಸಂಘರ್ಷಗಳು ಕೂಡ ನಡೀತಾ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಜೊತೆಗೆ ಇದು ಇಂತಹ ಒಂದು ಸಂಘರ್ಷಗಳು ಜನರ ಜೀವನವನ್ನು ಮತ್ತಷ್ಟು ಅನಿಶ್ಚಿತತೆ ಹಾಗೂ ಅಸುರಕ್ಷಿತತೆಗಳ ಗೋಜಲುಗಳನ್ನಾಗಿಸಿದೆ ಅಂತ ಹೇಳ್ಬಹುದು. ಅಂದ್ರೆ ನಗರ ಜೀವನದಲ್ಲಿ ಸಂಘರ್ಷವನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಬಂಡವಾಳದಾರರ ವರ್ಗ ಮತ್ತು ಶ್ರಮಜೀವಿಗಳ ವರ್ಗ ಎನ್ನುವಂತಹ ಸಾಮಾಜಿಕ ವರ್ಗಗಳು ಅಸ್ತಿತ್ವಕ್ಕೆ ಬಂದ ಮೇಲೆ ಇವರಿಬ್ಬರ ನಡುವೆ, ಅಂದರೆ ಬಂಡವಾಳದಾರರ ಹಾಗೂ ಶ್ರಮಜೀವಿ ವರ್ಗಗಳ ನಡುವೆ ಸಂಘರ್ಷಗಳು ಹುಟ್ಟಿಕೊಂಡ ಮೇಲೆ ಅವು ಜನಜೀವನವನ್ನು ತತ್ತರಿಸುವಂತೆ ಮಾಡಿದ್ದು ಕೂಡ ಇದೆ. ಅಂದ್ರೆ ಜನಜೀವನವನ್ನು ಅನಿಶ್ಚಿತತೆಯೆಡೆಗೆ ಕೊಂಡೊಯ್ಯಿತು, ಅದೇ ರೀತಿ ಅಸುರಕ್ಷಿತ ಭಾವನೆ ಕೂಡ ಉಂಟಾಗುವಂತೆ ಮಾಡಿತು. ಇವು ಎಲ್ಲವೂ ಆದದ್ದು ತಂತ್ರಜ್ಞಾನದ ಪರಿಣಾಮವಾಗಿ ಅನ್ನೋದನ್ನು ತಾವು ತಿಳ್ಕೊಂಡ್ರಿ. ಇನ್ನು ನಿರುದ್ಯೋಗ ಸಮಸ್ಯೆ, ಆರನೆಯ ಅಂಶ ನಿರುದ್ಯೋಗ. ಇದು ಒಂದು ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತಾ ಇರುವಂತದ್ದು ತಂತ್ರಜ್ಞಾನದ ಪರಿಣಾಮವಾಗಿ. ಯಾವ ರೀತಿ? ಯಂತ್ರಗಳ ಬಳಕೆಯಿಂದ ಎಷ್ಟೋ ಕ್ಷೇತ್ರಗಳಲ್ಲಿ ದೈಹಿಕ ಶ್ರಮ ಅನಗತ್ಯವೆಂದೆನಿಸಿದೆ. ದೈಹಿಕ ಶ್ರಮ ಬೇಕಾಗಿಲ್ಲ ಈಗ. ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದಕ್ಕೆ ಮನುಷ್ಯರಿಗಿಂತ ಹೆಚ್ಚಾಗಿ ಯಂತ್ರಗಳು ಕೂಡ ಇರುವಂಥದ್ದು. ಯಂತ್ರಗಳು ಆರಂಭವಾದದ್ದು ತಂತ್ರಜ್ಞಾನದ ಒಂದು ಪರಿಣಾಮವಾಗಿ. ಈ ಯಂತ್ರಗಳ ಬಳಕೆಯಿಂದ ಎಷ್ಟೋ ಕ್ಷೇತ್ರಗಳಲ್ಲಿ ದೈಹಿಕ ಶ್ರಮ ಇಲ್ಲದೆ ಕೆಲಸಗಳನ್ನು ಅಥವಾ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಬಹುದಾಗಿದೆ. ಹಾಗಾಗಿ ದೈಹಿಕ ಶ್ರಮ ಇಲ್ಲ, ಮನುಷ್ಯರು ಮಾಡುವಂತಹ ಕೆಲಸವನ್ನು ಯಂತ್ರಗಳು ಮಾಡಲಿಕ್ಕೆ ಆರಂಭವಾಗಿದೆ ಕಾರ್ಖಾನೆಗಳಲ್ಲಿ. ಯಂತ್ರಗಳ ಅತಿಯಾದ ಬಳಕೆಯಿಂದ ನಿರುದ್ಯೋಗ ಉಂಟಾಗ್ತದೆ. ಮನುಷ್ಯರು ಮಾಡುವಂತಹ ಕೆಲಸವನ್ನು ಯಂತ್ರಗಳು ಮಾಡ ಹೊರಟಾಗ ಮನುಷ್ಯರಿಗೆ ಕೆಲಸ ಇಲ್ಲದ ಹಾಗೆ ಆಗ್ತದೆ. ಯಂತ್ರಗಳ ಅತಿಯಾದ ಬಳಕೆಯಿಂದ ಈ ರೀತಿ ನಿರುದ್ಯೋಗ ಸಮಸ್ಯೆ ಕೂಡ ಉಂಟಾಗಿದ್ದು ತಂತ್ರಜ್ಞಾನದ ಪರಿಣಾಮವಾಗಿ. ನಮ್ಗೆ ಎಷ್ಟೋ ಸಲ ಅನಿಸ್ತದೆ ಯಂತ್ರಗಳ ಬಳಕೆಯಿಂದ ದೈಹಿಕ ಶ್ರಮ ಅಂತೂ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಅದರ ಜೊತೆಗೆ ಶ್ರಮಜೀವಿಗಳಿಗೆ, ಕೆಲಸ ಮಾಡುವಂತಹ ಆಸಕ್ತರು ಯಾರಿದ್ದಾರೆ ಅವರಿಗೆ ನೌಕರಿ ಸಿಗದ ಹಾಗೆ ಆಗಿದೆ. ಅಂದ್ರೆ ಅವರು ಮಾಡುವಂತಹ ಕೆಲಸವನ್ನ ಈಗ ಯಂತ್ರಗಳೇ ಮಾಡಲಿಕ್ಕೆ ಹೊರಟಿವೆ. ಹಾಗಾಗಿ ನಿರುದ್ಯೋಗ ಕಾಡ್ತಾ ಇರುವಂತದ್ದು. ಯಂತ್ರಗಳಿಂದಾಗಿ ತರಬೇತಿ ಇಲ್ಲದ ಅಥವಾ ನೈಪುಣ್ಯ ರಹಿತ ಕಾರ್ಮಿಕರಿಗೆ ಉದ್ಯೋಗ ಕೂಡ ತಪ್ಪಿ ಹೋಗುವಂತದ್ದು ಕೂಡ ಆಗ್ತಾ ಇದೆ. ಅಂತಹ ಘಟನೆಗಳು ಕೂಡ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡೆಯುತ್ತಾ ಇದೆ. ಯಂತ್ರಗಳಿಂದಾಗಿ, ಯಂತ್ರಗಳು ಮನುಷ್ಯರ ಬದಲಾಗಿ ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ಅಳವಡಿಸಿದ್ದರ ಪರಿಣಾಮವಾಗಿ ತರಬೇತಿ ಇಲ್ಲದ ಅಥವಾ ನೈಪುಣ್ಯ ರಹಿತ ಕಾರ್ಮಿಕರಿಗೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಹೆಚ್ಚು ತರಬೇತಿಯನ್ನು ಹೊಂದಿದವರಿಗೆ ಮಾತ್ರ, ಯಂತ್ರಗಳನ್ನು ನಡೆಸುವಂತಹ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಉದ್ಯೋಗ ಸಿಗ್ತಾ ಇದೆ. ಉಳಿದವರಿಗೆ, ತರಬೇತಿ ಇಲ್ಲದವರಿಗೆ ಅಥವಾ ನೈಪುಣ್ಯ ಇಲ್ಲದಂತಹ ಕಾರ್ಮಿಕರಿಗೆ ಉದ್ಯೋಗ ತಪ್ಪಿ ಹೋಗ್ತಾ ಇದೆ. ಈ ರೀತಿ ಕೂಡ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುವಂತದ್ದು. ಭಾರತದಂತಹ ಮಿತಿಮೀರಿದ ಜನಸಂಖ್ಯೆ ಇರುವ ದೇಶದಲ್ಲಿ ಅತಿಯಾದ ಯಾಂತ್ರೀಕರಣದ ಆರಂಭದ ಹಂತದಲ್ಲಾದರೂ ನಿರುದ್ಯೋಗ ಸಮಸ್ಯೆ ತಲೆದೋರುವುದು ನಿಶ್ಚಿತವಾಗಿ ಬಿಟ್ಟಿದೆ. ಭಾರತದಂತಹ ದೇಶವನ್ನು ಉದಾಹರಣೆಗೆ ತೆಗೆದುಕೊಂಡು ಕೂಡ ಇಲ್ಲಿ ಮಿತಿಮೀರಿದ ಜನಸಂಖ್ಯೆ ಇರುವಂತದ್ದು ಸಾಮಾನ್ಯ. ಇಂತಹ ಒಂದು ದೇಶದಲ್ಲಿ ಯಾಂತ್ರೀಕರಣದ ಆರಂಭದ ಹಂತದಿಂದಲೂ ಕೂಡ ನಿರುದ್ಯೋಗ ಸಮಸ್ಯೆ ತಲೆದೋರ್ತಾನೆ ಇದೆ. ಇದೇ ಕಾರಣಕ್ಕಾಗಿ ಗಾಂಧೀಜಿಯವರು ಯಾಂತ್ರೀಕರಣವನ್ನು ವಿರೋಧಿಸಿದ್ದು ಕೂಡ ಇದೆ. ಯಾಕೆ, ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಯಂತ್ರಗಳ ಬಳಕೆ ಹೆಚ್ಚಾಗಿದೆ, ಹಾಗಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಕೇವಲ ಹೆಚ್ಚು ತರಬೇತಿಯನ್ನು ಪಡೆದ ಅಥವಾ ನೈಪುಣ್ಯತೆಯನ್ನು ಪಡೆದಂತಹ ಶ್ರಮಿಕರಿಗೆ ಮಾತ್ರ ಕೆಲಸ ದೊರಕ್ತಾ ಇರುವಂತದ್ದು, ಉಳಿದವರಿಗೆ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಗಾಂಧೀಜಿಯವರು ಈ ಒಂದು ಯಾಂತ್ರೀಕರಣವನ್ನು ಕೂಡ ವಿರೋಧಿಸಿದ್ರು ಅಂತ ಹೇಳ್ಬೋದು. ಇವಿಷ್ಟು ತಂತ್ರಜ್ಞಾನದ ಪರಿಣಾಮಗಳು. ಮುಂದಿನ ತರಗತಿಯಲ್ಲಿ ಈ ತಂತ್ರಜ್ಞಾನವು ಯಾವ ರೀತಿ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಉಂಟು ಮಾಡಿವೆ ಎನ್ನುವುದನ್ನು ಮತ್ತಷ್ಟು ವಿವರಣೆಗಳನ್ನು ನೀಡಲಿಕ್ಕಿದ್ದೇನೆ ಮುಂದಿನ ತರಗತಿಯಲ್ಲಿ. ವಿದ್ಯಾರ್ಥಿಗಳೇ, ತಂತ್ರಜ್ಞಾನವು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ಮತ್ತಷ್ಟು ವಿವರಣೆಗಳನ್ನು ನೀಡುವ ಮೂಲಕ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಇಂದಿನ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ರಶ್ಮಿ ಅಮ್ಮೆಂಬಳ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ಮೇಲ್ವಿಚಾರಣೆ ಧ್ವನಿ ಮುದ್ರಣ ಮತ್ತು ಸಂಕಲನ ರಶ್ಮಿ ಅಮ್ಮೆಂಬಳ.